श्रीगुरुभ्यो नमः श्रीगुरुभ्यो नमः हरिः ओम् नमः परस्मै पुरुषाय भूयसे चतुर्भवस्थाननिरोधवीरया गृहीतशक्तित्रितयाय देहिनाम् अन्तर्भवायानुपलब्धिवर्त्मने ಮುಂದೆ ಹೇಳ್ತಾ ಇದ್ದಾರೆ. ನೂನಂ ತಪೋ ಯಸ್ಯ ನಮನ್ನು ನಿರ್ಜಯ ಜ್ಞಾನಂ ಕ್ವಚಿತ್ತಸ್ಯ ನ ಸಂಗವರ್ಜಿತಂ ಕಶ್ಚಿನ್ ಮಹಾಂಸ್ತಸ್ಯ ನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಅದಕ್ಕೆ ಭಗವಂತನ ವಿಶೇಷವಾಗಿರತಕ್ಕಂಥ ಉಪದೇಶವನ್ನು ಕೊಡತಾ ಇದ್ದಾರೆ. ಯಸ್ಯ ತಪಃ ಅಸ್ತಿ ತಸ್ಯ ಮನ್ನು ನಿರ್ಜಯ ನೂನಂ ನಿಶ್ಚಯೇನ ನಾಸ್ತಿ. ಯಾರಿಗೆ ಒಳ್ಳೆ ತಪಸ್ಸು ಸಾಮಾನ್ಯವಾಗಿರ್ತಾ ಇರುತ್ತೆ ಅವರಿಗೆ ನೂನಂ ತಪಃ ಯಸ್ಯ ನ ಮನ್ನು ನಿರ್ಜಯ. ಒಳ್ಳೆ ತಪಸ್ಸೆಯನ್ನು ಮಾಡ್ತಾ ಇರ್ತೀವಿ. ತಪಸ್ಸು ಅಂದ್ರೆ ನಾವು ತಪಸ್ಸನ್ನು ಎಲ್ಲಿ ಕೂಡಲಿಕ್ಕಾಗಲ್ಲ, ನಿತ್ಯ ಸಂಧ್ಯಾ ಪೂಜಾ ಎಲ್ಲ ಮಾಡ್ತಾ ಇರ್ತೀವಲ್ಲ, ಸಿಟ್ಟೇನೂ ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಏನೇ ಕಾರ್ಯಕ್ರಮ ಆದರೂ ಒದರಾಟ ಜಾಸ್ತಿ ಇರುತ್ತೆ. ಹಾಯ್ ಓ ಅಂತ ಓ ಗಲಾಟೆ ಜಾಸ್ತಿ ಜಾಸ್ತಿ ಇರುತ್ತೆ. ಮಡಿ ಅಂದ್ರೇನೆ ಸ್ವಲ್ಪ ಒದರಾಟ ಇದ್ರೇನೆ ಮಡಿ ಜಾಸ್ತಿ ಅಂತ ಕೆಲವರ ಅಭಿಪ್ರಾಯನೂ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸಿಟ್ಟು ತಾನಾಗಿ ಬಂದ್ಬಿಡ್ತಾ ಇರುತ್ತೆ. ಅದು ಹೇಳ್ತಾರೆ ಮಡಿ ಅಂದ್ರೆ ಏನು, ಸಿಟ್ಟಿಲ್ಲದೆ ಇರುವುದು ಶುದ್ಧ ಮಡಿ. ಸಿಟ್ಟು ಬಂತ ಸ್ನಾನ ಮಾಡಬೇಕಂತೆ, ಸಿಟ್ಟಷ್ಟು ಮೈಲಿಗೆ ಇನ್ಯಾವುದಿಲ್ಲ ಅಂತ ಹೇಳಿದ್ರು. ಯಾರೋ ಸ್ವಾಮಿಗಳ ಹತ್ರ ಕರ್ಪೂರದ ಆರತಿ ಮಾಡ್ತಾ ಇದ್ರೆ ಶಿಷ್ಯ ಕೇಳಿದ, ಕರ್ಪೂರ ಮಡಿಗೆ ಬರುತ್ತ, ಕರ್ಪೂರ ಮಡಿಗೆ ಬರುತ್ತ? ಸ್ವಾಮಿಗಳು ಸಿಟ್ಟೇ ಬರುತ್ತೆ, ಕರ್ಪೂರ ಬರಲ್ವಾ? ಕರ್ಪೂರದ ಆರತಿ ಸಂಜೆ ಕಾಲಕ್ಕೆ ಪೂಜಾ ಕಾಲಕ್ಕೆ ತಗೊಳ್ತಾರೆ ಕರ್ಪೂರದ ಆರತಿ. ಅದರಲ್ಲೂ ಎರಡು ರೀತಿ ಕರ್ಪೂರ ಇದೆ, ಬೇರೆ ರೀತಿ ತಯಾರಾದದ್ದು ಕರ್ಪೂರ ಮುಟ್ಟಲ್ಲ, ಶುದ್ಧವಾದ ಕರ್ಪೂರ ಇರುತ್ತೆ. ಆದ್ದರಿಂದ ಭಗವಂತನಿಗೆ ಆರತಿ ಮಾಡೋದು ನಿಷಿದ್ಧ ಅಲ್ಲ. ಅದನ್ನು ಕೇಳಿದಾಗ ಹೇಳಿದವು ಅಂದರೆ ಕೋಪವೇ ಗೆಲ್ಲಕ್ಕಾಗಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಇದನ್ನು ಯಾರು ಕೊಟ್ಟು ತಿಳಿಸಿಕೊಟ್ರು ಅಂದ್ರೆ ಅನೇನ ತಾಪಸ ದುರ್ವಾಸಾದಿ ಪ್ರತಿಶುದ್ಧ. ದುರ್ವಾಸರು ಬಂದ್ರು, ತುಂಬಾ ತಪಸ್ಸಿತ್ತು, ಕೋಪ ಜಾಸ್ತಿ ಇತ್ತು. ಸಹಿ ಅಂಬರೀಷೆ ರಾಜ್ಞಿ ಕ್ರೋಧನ್ ಕೃತ್ವ ಸುಬಹು ಪ್ರಸಿದ್ಧಿಮಾನ್ ಇದಿ ಪ್ರಸಿದ್ಧಂ. ಅವರು ತುಂಬಾ ವಿಶೇಷವಾಗಿರ್ತಕ್ಕಂಥ ಕ್ರೋಧವನ್ನು ಮಾಡಿದರು ಅಂಬರೀಷ ಮಹಾರಾಜನಲ್ಲಿ. ಕೊನೆಗೆ ಎಲ್ಲ ಸಿಟ್ಟೆಲ್ಲ ಸ್ವಾಮಿ ಕಳೆದು ಬಿಟ್ಟ. ಇನ್ನ ಮುಂದೆ ಹೇಳ್ತಾರೆ ಜ್ಞಾನಂ ಕ್ವಚಿತ್ತಸ್ಯ ನ ಸಂಗವರ್ಜಿತಂ. ಕೆಲವರಲ್ಲಿ ಜ್ಞಾನ ಇರುತ್ತೆ ಆದರೆ ವಿಷಯ ಸಂಗದಿಂದ ಅದು ದೂರ ಆಗಿರಲ್ಲ. ಜ್ಞಾನವೇನೋ ಇರುತ್ತೆ, ವಿಷಯದ ಪ್ರಭಾವ ಅಪ್ಪಳಿಸಿ ಹತ್ತಾ ಇರುತ್ತೆ. ಯಾರದು ಅಂದ್ರೆ ಶುಕ್ರ ಬೃಹಸ್ಪತ್ಯಾಚಾರ, ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರರು. ಇದನ್ನೇ ಭಾಗವತದಲ್ಲಿ ಹೇಳಿದ್ದನ್ನೇ, ಇವೆಲ್ಲ ಯಾರ್ಯಾರ ದೋಷಗಳು ಏನು ಅಂತ ಚಿಂತನೆ ಮಾಡಿದ್ದನ್ನೇ ಎಲ್ಲ ಪಟ್ಟಿ ಮಾಡಿ ಒಂದು ಕಡೆ ಯಾವುದರಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಲಕ್ಷ್ಮೀ ಶೋಭಾನದಲ್ಲಿ ತಿಳಿಸಿಕೊಟ್ಟರು. ಲಕ್ಷ್ಮೀದೇವಿ ಇಡೀ ದೇವತೆಗಳ ಒಬ್ಬೊಬ್ಬರ ದೋಷವನ್ನು ತೋರಿಕೊಡತಾ ದೋಷ ತೋರಿಕೊಡೋದ್ರಲ್ಲಿ ತಾತ್ಪರ್ಯ ಇವರು ದೋಷಿಗಳು ಅಂತ ಹೇಳೋದಲ್ಲ, ಹರಿ ದೋಷವರ್ಜಿತ ಅಂತ ತಿಳಿಸಿಕೊಡೋದೇ ತಾತ್ಪರ್ಯ ಆಗಿದ್ದಲ್ಲಿ. ಇನ್ನ ಕಶ್ಚಿತ್ ಮಹಾನ್ ಅಸ್ತಿ ತಸ್ಯ ನೂನಂ ಕಾಮಜಯ ನಾಸ್ತಿ. ಹೇಳ್ತಾ ಇದ್ದಾರೆ ಕೆಲವರಿಗೆ, ಕೆಲವರು ಬಹಳ ದೊಡ್ಡವರು ಆದರೆ ಕಾಮಜಯವೇ ಇಲ್ಲ, ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈಶ್ವರ ಈಶ್ವರ ಅಂತ ಕರೀಬಹುದಾ? ಅಲ್ಲ, ವಿಷಯ ಅರ್ಥ ಆಗ್ಲಿಲ್ಲಲ್ವಾ. ಬ್ರಹ್ಮನ ಕುರಿತು ಉಪದೇಶ ಕೊಡುವಾಗ ಬ್ರಹ್ಮ ಅಂದ್ರೆ ಯಾರು ಅಂದರೆ, ಬ್ರಹ್ಮಸೂತ್ರಗಳಲ್ಲಿ ಬ್ರಹ್ಮ ಅಂದರೆ ಬೇರೆ ಎಲ್ಲರೂ ಬಂದು ಬ್ರಹ್ಮದೇವರ ಅವರ ಇವರ ಇವರ ಅಂತೆಲ್ಲ ಬಂದಾಗ ಯಾರು ಅಲ್ಲ 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 ಅಂತ ಹೇಳಿ ಶ್ರೀಹರಿಯೇ ಬ್ರಹ್ಮ ಅಂದರೆ ಅದು ಹೇಗೆ? ಹರಿ ಮಾತ್ರ ಬ್ರಹ್ಮ ಅಂತ ಕರೀಲಿಕ್ಕೆ ಹೇಗೆ ಸಾಧ್ಯ? ಮಿಕ್ಕವರನ್ನ ಕರಿಬಾರದು. ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ ಮೊದಲಾದ ಎಲ್ಲರೂ ಇದ್ದಾರಲ್ಲ, ಅವರೆಲ್ಲರನ್ನ ಬ್ರಹ್ಮ ಅಂತ ಕರೆಯೋಣ ಅಂದ್ರೆ ಅದಕ್ಕೆ ಕೇಳ್ತಾ ಇದ್ದಾರೆ, ಯಾರಿಗೂ ಕೂಡ ದೋಷ ಇಲ್ಲದೆ ಇರುವಿಕೆ ಇಲ್ಲ, ಎಲ್ಲರೂ ದೋಷ ಸಹಿತಾರೆ. ಆದ್ದರಿಂದ ಇವರು ಯಾರನ್ನು ಕೂಡ ಈಶ್ವರ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. ಇನ್ನ ಅದರಿಂದ ಏನಾಗ್ತದೆ ಅಂದರೆ ನೂನಂ ಅಂತ ಹೇಳ್ತಾ ಇದ್ದಾರೆ. ನೂನಂ ಅಂತ ಹೇಳಿದ್ದಕ್ಕೆ ಭಸ್ಮಾಸುರ ಭಯದಿಂದ ಓಡಿ ಹೋದಂತಹ ಮಹಾದೇವ ಪಟುರೂಪಿಯಾಗಿರತಕ್ಕಂಥ ಶ್ರೀಹರಿ ಬಂದು ರಕ್ಷಣೆ ಮಾಡಿದರೆ ಬದುಕಿ ಬಂದರಲ್ಲ ಅಂದರೆ ಎಲ್ಲರಿಗೂ ಶ್ರೀಹರಿಯೇ ಆಶ್ರಯ. ಇಡೀ ಪುರಾಣಗಳು, ಅದು ಯಾವ ಪುರಾಣಗಳು ತಗೊಳ್ತೀರೋ ತಗೊಳ್ಳಿ, ಎಲ್ಲ ಪುರಾಣಗಳು, ವೇದ, ಇತಿಹಾಸ ಎಲ್ಲ ತಗೊಳ್ಳಿ, ಎಲ್ಲಿ ಆದರೂ ಶ್ರೀಹರಿ ಈ ತರ ತೊಂದರೆಗೆ ಒಳಗಾದದ್ದುಂಟ? ಶ್ರೀಹರಿಯಲ್ಲಿ ದೋಷ ಉಂಟು ಅಂತ ಎಲ್ಲಾದರೂ ಉಂಟ? ಎಲ್ಲೂ ಇಲ್ಲ. ದೇವತೆಗಳಿಗೆ ಅವರ ಕುರಿತು ಗುಣಕೀರ್ತನ ಇದೆ, ದೋಷದ್ದೂ ಇದೆ. ದೋಷರಹಿತವಾದ ಗುಣಕೀರ್ತನೆ ಶ್ರೀಹರಿಯ ಮಾತ್ರ ಇದೆ. ಅದರಿಂದ ಶ್ರೀಹರಿ ಸರ್ವೋತ್ತಮ ಬ್ರಹ್ಮ ಶಬ್ದವಾಚ್ಯ ಇವನೇ. ಇನ್ನ ಅದ್ವೈತಿಗಳನ್ನಂತೂ ಸ್ವಲ್ಪ ಜೋರಾಗಿ ತಳ್ಳಿಬಿಡುತ್ತಾರೆ ವಿಜಯದಾಸರು. ಅವರಂತಾರೆ, ನಾನೇ ದೇವರು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನಾತರ, ಜೀವನೇ ಬ್ರಹ್ಮ, ಇನ್ಯಾರು ಅಲ್ಲ ಅಂತ ಕೇಳಿದ್ರು. ನೀ ಬ್ರಹ್ಮನೇನಾ? ಹಾ, ನಾನೇ ಬ್ರಹ್ಮ ಅಂದ. ಅದಕ್ಕಂದ್ರು ಬ್ರಹ್ಮ ಅಂದ್ರೆ ಬ್ರಹ್ಮಶಬ್ದ ವಾಚ್ಯನಾದ ಶ್ರೀಹರಿ ಪೊಕ್ಕಳಿಂದ ಚತುರ್ಮುಖ ಬ್ರಹ್ಮನನ್ನು ಪಡೆದ, ಹೊಕ್ಕಳಿಂದ ಚತುರ್ಮುಖರಿಂದ ಬ್ರಹ್ಮನನ್ನು ಪಡೆದ. ಇವರು ತಮ್ಮ ಹೊಕ್ಕಳಿಂದ ಒಂದು ಕೋಳಿ ಪಡೆದ್ರೆ ಸಾಕಪ್ಪ, ದೇವರನ್ನು ತೊಕ್ತೇನೆ. ಸುಳಹದಿಯಲ್ಲಿ ಹೇಳುತ್ತಾರೆ, ಇವರು ಪೊಕ್ಕಳಿಂದಲೇ ಕೋಳಿ ಪಡೆದರೆ ಇವರ ದೈವವೆಂಬೆ, ಬ್ರಹ್ಮದೇವನ ಪಡೆಯೋದು ಆಚೆ ಇರಲಿ, ನಮ್ಮ ಶ್ರೀಹರಿಯಲ್ಲಿ ಇವರೆಲ್ಲಿ ಅಂತ ಎಲ್ಲ ಅಂದರೆ ಎರಡು ರೀತಿಯಾದ ಭಗವಂತನ ವಿವರಣೆ. ಒಂದೇನು, ಇವನಲ್ಲಿ ಇದು ಇದೆ, ಇದು ಇದೆ, ಈ ಗುಣವಿದೆ, ಈ ಗುಣವಿದೆ ಅಂತ ತೋರುವುದು ಒಂದು ಮಾರ್ಗ. ಆದರೆ ಇವನಲ್ಲಿ ಈ ದೋಷವಿಲ್ಲ, ಈ ದೋಷವಿಲ್ಲ, ಈ ದೋಷವಿಲ್ಲ ಅಂತ ತೋರುವುದು ಎರಡನೇ ಮಾರ್ಗ, ಗುಣಪೂರ್ಣ ದೋಷರಹಿತ ಅಂತ. ಆದರೆ ಗುಣಪೂರ್ಣ ಅಂತ ಹೇಳಿದುಕೊಡಲೇ ಅದರಿಂದಲೇನೆ ದೋಷರಹಿತ ಎಂಬುದು ಸಿದ್ಧ ಆಗುತ್ತೆ. ಹೇಗೆ? ಒಂದು ಪಾತ್ರೆಯಲ್ಲಿ ಒಂದು ಪದಾರ್ಥ ಮೊದಲೇ ತುಂಬಿದ್ರೆ ಅದರ ಮೇಲೆ ಇನ್ನೊಂದು ಪದಾರ್ಥ ಸುರಿದ್ರೂ ಅದು ಒಳಗೆ ಹೋಗೋದೇ ಇಲ್ಲ, ಹೊರಗೇ ಇರುತ್ತೆ. ಹಾಗೆ ಭಗವಂತನಲ್ಲಿ ಚೂರು ಜಾಗವಿಲ್ಲದೆ ಗುಣಗಳೇ ತುಂಬಿದ್ರೆ ದೋಷಗಳು ಬರಲಿಕ್ಕೆ ಜಾಗ ಇಲ್ಲಿದೆ, ಜಾಗವೇ ಇಲ್ಲ. ಅಂಥ ಕಾಲಕ್ಕೆ ಭಗವಂತನ ಗುಣಪೂರ್ಣ ಅಂತ ಹೇಳಿದ್ರೆ ಸಾಕಲ್ಲ, ದೋಷರಹಿತ ಅಂತ ಯಾಕೆ ಹೇಳಬೇಕು ಅಂದರೆ ಅವಾಗ ಮತ್ತೂ ಹೇಳ್ತಾ ಇದ್ದಾರೆ, ಭಗವಂತ ಗುಣಗಳಿಂದ ಪೂರ್ಣ. ಹೌದು, ಒಂದೊಂದು ಗುಣವು ಚೂರು ಚೂರು ದೋಷದಿಂದ ಕೂಡಿಕೊಂಡಿದೆಯೇನು ಅಂದ್ರೆ ಒಂದೊಂದು ಗುಣವು ಪೂರ್ಣವಲ್ಲ, ಪೂರ್ಣವಲ್ಲದ ಗುಣಗಳಿಂದ ಪೂರ್ಣ ಅಂತ ಎಚ್ಚರ ಬಂದೀತು. ಆತರ ಅಲ್ಲ, ಒಂದೊಂದು ಗುಣವು ಪೂರ್ಣ, ದೋಷವಿಲ್ಲ, ಲೋಪವಿಲ್ಲ, ಕಡಿಮೆ ಆಗಲ್ಲ, ಯಾವ ರೀತಿ ದೋಷ ಇಲ್ಲ, ಅಂಥ ಶುದ್ಧವಾದ ಪೂರ್ಣವಾದ ಗುಣಗಳಿಂದ ಪೂರ್ಣ. ಅದು ತೋರಿಸಿಕೊಳ್ಳಿಕ್ಕೆ ದೋಷರಹಿತ ಅಂತ ಹೆಜ್ಜೆ ಹೆಜ್ಜೆಗೂ ತೋರ್ತಾ ಬರ್ತಾ ಇದ್ದಾರೆ. ಇನ್ನ ಧರ್ಮ ಕ್ವಚಿತ್ ತಸ್ಯ ನ ಭೂತ ಸೌಹೃದಂ, ತ್ಯಾಗ ಕ್ವಚಿತ್ ತಸ್ಯ ತಚ್ಚ ನ ಮುಕ್ತಿ ಕಾರಣಂ, ವೀರ್ಯಂ ಚ ಪುಂಸಃ ಅಸ್ತಿ ಅಜವೇನ ನಿಷ್ಕೃತಂ ನಹಿ ದ್ವಿತೀಯ ಗುಣಸಂಗ ವರ್ಜಿತಃ. ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕ್ವಚಿತ್ ಪುಂಸಿ ಧರ್ಮ ಅಸ್ತಿ, ತಸ್ಯ ಭೂತೇಶು ದಯೈವ ನಾಸ್ತಿ. ಕೆಲವರಿಗೆ ಧರ್ಮ ಇದೆ, ಆದರೆ ಅವರಿಗೆ ದಯೇ ಇಲ್ಲ, ಯಾರ ಮೇಲೂ ದಯೆ ಇಲ್ಲ. ಯಾರು ಯಮಧರ್ಮರಾಜರ ಕುರಿತು ಹೇಳ್ತಾ ಇದ್ದಾರೆ, ಹೌದಲ್ವಾ? ಧರ್ಮದ ಹೆಸರಿಗೆ ಧರ್ಮ ಉಂಟು, ಹೌದಾ? ಅದರ ಕುರಿತು ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಒಬ್ಬರಲ್ಲಿ ಧರ್ಮ ಇದೆ, ಆದರೆ ತಕ್ಕ ಗುಣವಿಲ್ಲ, ಅಂದರೆ ಅವರು ಬೇಕಾಗಿರತಕ್ಕಂತಹ ದಯಾ ಎಂಬುದೇ ಇಲ್ಲ, ಕಟಕರಾಗಿ ಎಲ್ಲರನ್ನ ಸೆಳಕೊಂಡು ಹೋಗೇ ಬಿಡುತ್ತಾರೆ. ಭೂತಾನಾಂ ಯಮಃ ಶಾಸ್ತ. ಆದರೆ ಸ್ವಲ್ಪ ಹೀಗೆ ಕೇಳಿಕೊಂಡ್ರೆ ಸರಿಯಾ ಅಲ್ವಾ ಅಂತ ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕದನ್ನ. ಯಾಕೆಂದ್ರೆ ಯಮಧರ್ಮರಾಜರ ಕುರಿತು ಪರಿಚಯ ಮಾಡಿಕೊಡಬೇಕಾದರೆ ದಾಸರು ಒಂದು ಮಾತು ಹೇಳ್ತಾರೆ, ಯಮನೇ ರಾಮನು, ರಾಮನೇ ಯಮನು ಅಂತ. ಯಮಧರ್ಮರಾಜರಲ್ಲಿ ಧರ್ಮವಿದೆ, ದಯಾ ಇಲ್ಲ. ಅರ್ಥ ಅವರು ದಯಾವಂತರಲ್ಲ ಅಂತಲ್ಲ, ದೇವತೆಗಳೆಲ್ಲ ಪರಮ ದಯಾಳುಗಳವರು, ಪರಮ ದಯಾಳುಗಳವರು, ಆದರೆ ತಮ್ಮ ಕಾರ್ಯ ನಿರ್ವಹಣೆ ಮಾಡುವ ಕಾಲಕ್ಕೆ ಚೂರು ದಯಾ ತೋರಲ್ಲ ಅಂದರು. ಸ್ವಲ್ಪ ಹಣಕ್ಕೆ ಹೋಗಬೇಕಾದ ವಿಚಾರವಿದೆ. ಈಗ ಒಬ್ಬ ವ್ಯಕ್ತಿ ಯಾರು ಈ ಕಾರಾಗಾರದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಯಾರಿಗೂ ಶಿಕ್ಷೆ ಬಿತ್ತು, ಗಲ್ಲಿಗೆ ಹಾಕುವಂತ ಶಿಕ್ಷೆ, ಅವನ ಶಿಕ್ಷೆಯನ್ನ ಜಾರಿ ಮಾಡುವವ ಕುತ್ತಿಗೆ ಬರ್ತಾನೆ, ಹಗ್ಗ ಕಟ್ತಾನೆ, ಸೆಳೆಯುತ್ತಾನೆ, ಕೊಲ್ತಾನೆ. ಯಾರಾದರೂ ಅವನನ್ನ ಕಟುಕೈವ ಚೂರು ದಯ ಇಲ್ಲ ಅಂತ ಬೈತಾರ? ಅವನನ್ನ ಬೈಬಹುದೇ? ಅವನು ತನ್ನ ಧರ್ಮ ಮಾಡುತ್ತಾ ಇದ್ದಾನಷ್ಟೇ, ಅಲ್ಲಿ ದಯಾ ತೋರಲಿಕ್ಕೆ ಆಸ್ಪದವೇ ಇಲ್ಲ. ದಯಾ ತೋರಲಿಕ್ಕೆ ಇಲ್ಲ, ಆದ್ದರಿಂದಲೇನೆ ಶಿಕ್ಷಾ ವಿಧಾನ ಆಗಿದೆ ಅಲ್ಲಿ. ಇನ್ನು ಸ್ಮೃತಿ ಪ್ರಕಾರ ಏನ ವಿಶೇಷವಾಗಿರತಕ್ಕಂಥ ನ್ಯಾಯ ಸ್ಮೃತಿ ಏನಿದೆ, ಆ ಪ್ರಕಾರ ಯಾವ ವ್ಯಕ್ತಿಯಲ್ಲಿ ದಯ ತೋರಬಾರದು ಅಂತಿರುತ್ತೋ ಆ ದಯ ತೋರಬಾರದು ಅಂತಾದಾಗ ಅಲ್ಲಿ ಶಿಕ್ಷಾ ಕೊಡತಾ ಇದ್ದಾನಷ್ಟೇ. ಅಂತ ಕಾಲಕ್ಕೆ ಅವನನ್ನು ಕಟುಕ ಅಂತ ಅನ್ಲಿಕ್ಕಾಗುತ್ತಾ, ಚೂರು ದಯ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಅವನು ಮತ್ತೆ ಮನೆಗೆ ಹೋದ ಕಾಲಕ್ಕೆ ದಯ ತೋರಿಸ್ತಾ ಇರ್ತಾನ, ಎಲ್ಲರ ಮೇಲೆ ದಯ ತೋರಿಸ್ತಾ ಇರ್ತಾನೆ, ಹೋಗೋ ಕಾಲಕ್ಕೆ ಎಲ್ಲರೂ ಒಂದು ರೂಪಾಯಿ ದಾನ ಮಾಡಿ ಹೋಗ್ತಾ ಇರ್ತಾನೆ, ದಯ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಹಾಗಾದ್ರೆ ಯಮಧರ್ಮರಾಜರ ಕುರಿತು ಹೇಗೆ ಹೇಳಿದಿರಲ್ಲ, ಯಮಧರ್ಮರಾಜರೇ ದಯ ಇಲ್ಲವಾ? ಭಾಗವತ ಹೇಳ್ತಾ ಇದೆ, ನಾವಲ್ಲ, ಭಾಗವತ ಹೇಳ್ತಾ ಇದೆ, ವೇದವ್ಯಾಸರ ಹೇಳ್ತಾ ಇದ್ದಾರೆ. ಅರ್ಥ ಯಮಧರ್ಮರಾಜರಿಗೆ ಸೀಮಿತವಾದ ನಿಯತಿ, ಅಂದರೆ ಅವರ ಧರ್ಮದ ಅಂದ್ರೆ ಅವರ ಜವಾಬ್ದಾರಿ ಹೇಗಿರುತ್ತೆ, ಸ್ವಾಮಿ ಹೇಗೆ ಶಾಸ್ತ್ರದಲ್ಲಿ ಹೇಳಿದ್ದಾನೋ ಆ ಪ್ರಕಾರ ವಿಶೇಷವಾಗಿ ಮಾಡಿಕೊಂಡು ಹೋಗ್ತಾರೆ. ಚೂರು ಹೆಚ್ಚು ದಯ ತೋರೋದಾಗಲಿ ಕಡಿಮೆ ಮಾಡೋದಾಗಲಿ ಅವರ ಕೈಯಲ್ಲಿಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಏನು ಬೇಕಾದರೂ ತೋರಬಲ್ಲ, ಸ್ವಾತಂತ್ರ್ಯ ಉಂಟು. ದಯಾ ತೋರಲಿಕ್ಕಾದರೂ ಸ್ವಾತಂತ್ರ್ಯ ಇದೆ, ಇವರಲ್ಲಿ ಸ್ವಾತಂತ್ರ್ಯ ಇಲ್ಲ. ಎಲ್ಲರೂ ಬದ್ಧರು ಎಂಬುದನ್ನು ತೋರಿಕೊಳ್ಳಿ ಹೊರಟದಷ್ಟೇ ಹೊರತು ಯಮಧರ್ಮರಾಜರಲ್ಲಿ ದಯೆಯಿಲ್ಲ ಎಂಬ ವಿಷಯವನ್ನು ಹೇಳಲಿಕ್ಕೆ ಹೊರಟದ್ದಲ್ಲ. ಯಮಧರ್ಮರಾಜರು ಎಂಥ ಕರುಣಾಡುಗಳು ಅಂದರೆ ಅವರು ಪರಿಚಯ ಮಾಡಿಕೊಡುತ್ತಾರೆ, ಅವರು ಎಷ್ಟು ಭಕ್ತರು. ಗರುಡ ಪುರಾಣ ಹೇಳುತ್ತೆ, ಯಮಧರ್ಮರಾಜರ ಪಟ್ಟಣಕ್ಕೆ ನಾಲ್ಕು ಮಾರ್ಗಗಳು, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಅದರಲ್ಲಿ ದಕ್ಷಿಣ ಮಾರ್ಗದಲ್ಲಿ ಪಾಪಿಗಳು ಮಾತ್ರ ಬರ್ತಾರೆ, ಮಿಕ್ಕ ಮೂರು ಮಾರ್ಗದಿಂದ ಒಳ್ಳೆ ಉತ್ತಮರಾದ ಸಜ್ಜನರು ಬರ್ತಾರೆ. ಆ ಸಜ್ಜನರು ಬಂದರೆ ಅಲ್ಲಿ ದ್ವಾರದಲ್ಲಿರುವಂತಹ ಪ್ರತಿಹಾರಿ ತಿಳಿಸುವಂಥವ, ದ್ವಾರದಲ್ಲಿರುವವ ಯಮಧರ್ಮರಾಜರಿಗೆ ಸಭೆಯಲ್ಲಿ ಕೂತಿರ್ತಾರೆ, ಸಭೆಯಲ್ಲಿ ಕೂತಿರತಕ್ಕಂತಹ ಯಮಧರ್ಮರಾಜರಿಗೆ ಆ ಪ್ರತಿಹಾರಿ ಬಂದು ತಿಳಿಸ್ತಾನೆ, ಇಂಥ ಸಜ್ಜೀವಿಗಳು ಬಂದಿದ್ದಾರೆ ಪೂರ್ವ ಪಶ್ಚಿಮ ಉತ್ತರ ಬಾಗಿಲಲ್ಲಿ. ಆವಾಗ ಯಮಧರ್ಮರಾಜರೇನ್ ಮಾಡಬೇಕು, ಯಾರು ಬಂದದ್ದು, ನಿತ್ಯ ಭೂಮಿಯಲ್ಲಿ ಚೂರು, ನಿತ್ಯ ಸಾಲಗ್ರಾಮ ಸ್ಪರ್ಶ, ದೇವರ ಪೂಜಾ, ವಿಶೇಷವಾಗಿರತಕ್ಕಂತಹ ವೈಶ್ವದೇವಾದಿಗಳನ್ನು ಮಾಡಿಕೊಂಡು ಏನೋ ಚಾರು ಚೂರು ಸಾಧನೆ ಮಾಡಿಕೊಂಡು ಹೊರಟಂತಹ ವ್ಯಕ್ತಿ ನಿಂತಿದ್ರೆ ಅವರ ಕುರಿತು ಯಮಧರ್ಮರಾಜರು ಬರಲಿ ಕೂಡಿ ಅಂತ ಹೇಳಬಹುದಲ್ಲ, ಹೇಳಲ್ಲಂತೆ. ತಾವೇ ಆಸನದಿಂದ ಇಳಿದು ಬಂದು ಆ ವ್ಯಕ್ತಿಯನ್ನ ಕೈ ಹಿಡಿದು ಕರಕೊಂಡು ಬಂದು ಆಸನದಲ್ಲಿ ಕೂಡಿಸಿ ಅರ್ಘ್ಯ ಪಾದ್ಯ ಕಾಲು ತೊಳೆದು ಅವರಿಗೆ ಬೇಕಾದ ಉಪಚಾರ ತಾವೇ ಮಾಡಿ ತಾವು ನಮಸ್ಕಾರ ಮಾಡುತ್ತಾರಂತೆ. ನಮಸ್ಕಾರ ಮಾಡುತ್ತಾ ಸಭೆಯಲ್ಲಿದ್ದವರು ಯಾರು, ನಾರದಾದಿ ಮುನಿಗಳೆಲ್ಲ ಕೂತಿರ್ತಾರಲ್ಲಿ ಯಮಧರ್ಮರಾಜರ ಸಭೆಯಲ್ಲಿ, ಸಭಿಕರಿಗೆ ಹೇಳುತ್ತಾರಂತೆ, ಹರಿಭಕ್ತರು ಬಂದಿದ್ದಾರೆ ನಮಸ್ಕಾರ ಮಾಡೋಣವ ಅಂದ್ರೆ ಎಲ್ಲರೂ ಕೈ ಮುಗಿಯುತ್ತಾರಂತೆ. ಈ ಮುಗದ ಮೇಲೆ ಅವಾಗ ಹೇಳ್ತಾರಂತೆ, ಯದ್ಯಪಿ ನಿಮ್ಮ ಒಳ್ಳೆ ಪುಣ್ಯ ಮಾಡಿಕೊಂಡಿದ್ದೀರಾ, ನಿಮ್ಮನ್ನ ಹಾಗೆ ಕಳಿಸಬೇಕು, ಆದರೆ ನಿಮ್ಮನ್ನು ನೋಡದೆ ಕಳಿಸಲಿಕ್ಕೆ ನನಗೆ ಮನಸ್ಸಿಲ್ಲ, ನಿಮ್ಮನ್ನ ನೋಡಿ ಕಳಿಸಬೇಕು, ಹರಿಭಕ್ತರ ಸ್ಪರ್ಶ ಆಗಬೇಕು, ನಿತ್ಯ ಸಾಲಿಗ್ರಾಮ ಸ್ಪರ್ಶ ಮಾಡುವಂಥವರ ಕೈ ಸ್ಪರ್ಶ ನಮಗಾಗಬೇಕು ಎಂಬ ಆಸೆಯಿಂದ ನಿಮ್ಮನ್ನ ಕರೆಸಿದೆ, ತೊಂದರೆ ಆಯಿತು, ಏನೂ ಅಂದುಕೋಬೇಡಿ ಅಂತ ವಿಮಾನದಲ್ಲಿ ಕಳಿಸಿಕೊಡುತ್ತಾರೆ. ಮತ್ತೆ ಯಮಧರ್ಮರಾದ ಲಕ್ಷಣ ಪರಿಚಯ ಆಯಿತು. ಎಂಥ ಕರುನಾಡುಗಳು, ಧರ್ಮರಾಜನ ಪರಿಚಯ ಇದೆಯೇ, ಇಡೀ ಭಾರತ ಪರಿಚಯ ಮಾಡಿಕೊಡುತ್ತೆ, ಮಹಾಕರುನಾಡು. ಮತ್ತೆ ದಯ ಇಲ್ಲ ಅಂದ್ರೆ ಇಷ್ಟು ಅರ್ಥ, ವೇದವ್ಯಾಸರ ಮಾತಿನ ಚೌಕಟ್ಟಿಗೆ ಇಷ್ಟರ್ಥ. ಶಿಕ್ಷಾ ಸ್ಮೃತಿ ಪ್ರಕಾರ ಶಿಕ್ಷೆಯನ್ನು ಕೊಡುವಾಗ ದಯೆ ತೋರುವಂಥ ಸಂದರ್ಭ ಇರಲ್ಲ, ಆದರೆ ಯಮಧರ್ಮರಾಜರ ಸೀಮೆಗೆ ಮೀರಿದ ಶಕ್ತಿ ಭಗವಂತನದ್ದು, ಅವ ದಯ ತೋರಬಲ್ಲ. ಅದ್ಯಾಕೆ ದಯ ತೋರಿದ್ದಿ ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ಹೌದಾ? ಅಂದರೆ ಸ್ವಾಮಿ ಸರ್ವಸ್ವತಂತ್ರ ಅಂತ ತೋರಿಕೊಳ್ಳಿಕ್ಕೆ ಮಾತ್ರ ಈ ಶಬ್ದ ಪ್ರಯೋಗ ಮಾಡಿದರಷ್ಟೇ ಹೊರತು ಯಮಧರ್ಮರಾಜರಿಗೆ ಚೂರೂ ದಯವಿಲ್ಲ ಅಂತ ನಾವೇ ತಿಳಿದು ಬಿಟ್ರೆ, ಈ ವಾಕ್ಯಕ್ಕೆ ಹೀಗೇ ಅರ್ಥ ಮಾಡಿಕೊಂಡ್ಬಿಟ್ರೆ ಗತಿ ಏನು? ಅದರಿಂದ ಹಾಗಲ್ಲ. ಮುಂದೆ ಹೇಳ್ತಾರೆ, ಇನ್ನ ತ್ಯಾಗ ಕ್ವಚಿತ್, ಕೆಲವು ಕಡೆ ತ್ಯಾಗ ಇರುತ್ತೆ ಅದು ಮುಕ್ತಿಗೆ ಕಾರಣವೇ ಆಗಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ತೇಷ ಮುಕ್ತಿ ದಾನ ಸಾಮರ್ಥ್ಯ ಅಭಾವ. ಯಾರ್ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ದೈತ್ಯೇಂದ್ರಾಹ ಬಲ್ಯಾದಯ, ಬಲಿ ಮೊದಲಾದವುಗಳು ಇದ್ದಾರಲ್ಲ, ಅವರು ಚೆನ್ನಾಗಿ ದಾನ ಕೊಟ್ಟರು, ತ್ಯಾಗ ಇತ್ತು, ಅದು ಮುಕ್ತಿ ಕಾರಣ ಆಗ್ಲಿಲ್ಲ. ಯಾಕೆ ಅಂದ್ರೆ ದೋಷ ಇತ್ತಲ್ಲಿ, ದಾನದಲ್ಲಿ ದೋಷ ಇತ್ತು. ಏನು ದೋಷ ಇತ್ತು? ನಂದು ಅಂತ ಕೊಟ್ರು, ಭಗವಂತ ಕೊಟ್ಟ ಸರ್ವಸ್ವ ದೇವರಿಗೆ ಕೊಡುವಾಗ ನಂದು ಅಂತ ಕೊಟ್ರಲ್ಲ, ಅವಾಗೇನಾಯಿತು? ಅದು ಮುಕ್ತಿಗೆ ಕಾರಣವಲ್ಲ ಅಂತ ಹೇಳಿದ್ರು. ಅಂದ್ರೆ ಅಷ್ಟರವರೆಗೆ ತಗೊಳ್ಬೇಕು, ದಾನ ಕೊಡೋವರೆಗೆ ತಗೊಳ್ಬೇಕು. ನಮಗೂ ಅರ್ಥ ಆಗ್ಲಿಲ್ಲ, ನಮ್ ಸೊತ್ತು ಯಾರಾದರೂ ನಮ್ಮನೆಗೆ ಬಂದು ಬೆಳ್ಳಿ ತಂಬಿಗೆ ತಗೊಂಡು ಕೇಳದೇನೆ, ನಮ್ದೇ ನಮ್ದೇ ದುಡ್ಡು ನಮ್ದೇ ತುಳಸಿ ಎಲ್ಲ ತಗೊಂಡು ನಮ್ ಕೈಯಲ್ಲೇ ಇಟ್ಟು ಕೆಟ್ಟ ಹಾಕೋಣ ಅಂದ್ರೆ ಹೊಟ್ಟೆ ಉರಿದೋಗಲ್ವೇ? ಅದೇ ತರ ದೇವರ ವಸ್ತು ದೇವರಿಗೆ ಕೊಡುವಾಗ ನಂದು ಅಂತ ಕೊಟ್ಟ ಬಲಿ ಮಹಾರಾಜ ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ವೀರ್ಯಂಚ ಪುಂಸಃ, ಕೆಲವರಲ್ಲಿ ವೀರ್ಯ ಇರುತ್ತೆ, ಒಳ್ಳೆ ವಿಶೇಷವಾಗಿರತಕ್ಕಂತ ತೇಜಸ್ವಿತ್ವ ಲಕ್ಷಣಂ ಅತಿವೇಗಿತ್ವ ಲಕ್ಷಣಂ ವಾ ಅಸ್ತಿ, ಒಳ್ಳೆ ತೇಜಸ್ಸು ಅಥವಾ ಒಳ್ಳೆ ವೇಗ ಎರಡೂ ಇರುತ್ತೆ. ಆದರೆ ಹೇಳ್ತಾ ಇದ್ದಾರೆ ಅಜವೇಗ ನಿಷ್ಕೃತಂ, ಕಾಲಚಕ್ರದಿಂದಾಗಿ ಅವರ ತೇಜಸ್ಸು ಹೋಗಿಬಿಡುತ್ತೆ, ಅವರ ವೇಗವೂ ಹೋಗಿಬಿಡುತ್ತೆ. ಅಂದ್ರೆ ಕೆಲವು ಕಾಲ ಮಾತ್ರ ಅವರಲ್ಲಿ ತೇಜಸ್ಸು, ಕೆಲವು ಕಾಲ ಮಾತ್ರ ವೇಗ ಎಲ್ಲ ಇರುತ್ತೆ. ಯಾರದು ಅಂದ್ರೆ ಸೂರ್ಯ ಚಂದ್ರ ಅಂತ ಹೇಳ್ತಾರೆ. ಅವರಲ್ಲಿ ಸೂರ್ಯ ತುಂಬಾ ತೇಜಸ್ಸಿದೆ, ಹಾಗೆ ಚಂದ್ರ ಮನೋಭಿಮಾನಿಗಳು, ಒಳ್ಳೆ ವೇಗ ಇದೆ ಎಲ್ಲ ಇದೆ. ಆದರೆ ಎಷ್ಟು ಕಾಲ? ಪದದಲ್ಲಿ ಇರುವವರೆಗೇನೆ, ಪದದಿಂದ ಹೋದ ಮೇಲೆ ಆ ತೇಜಸ್ವಿತ್ವ ಯಾವುದೂ ಇಲ್ಲ. ಆ ಪದದಲ್ಲಿ ಭಗವಂತ ವಿಶೇಷವಾಗಿ ಪ್ರಕಟ ಮಾಡುತ್ತಾ ಇರ್ತಾರೆ, ಪ್ರಕಟತಾ ಇದ್ದಾರೆ. ಇನ್ನ ನಹಿ ದ್ವಿತೀಯ ಗುಣಸಂಗವರ್ಜಿತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಗುಣದ ಅಂಟು ಇಲ್ಲದವ ಯಾರೂ ಇಲ್ಲ ಸ್ವಾಮಿ ಬಿಟ್ಟರೆ. ಅಂದ್ರೆ ಗುಣ ಅಂದ್ರೆ ಏನು ಅಂದ್ರೆ ಮೂರು ಗುಣದ ಪ್ರಭಾವ, ಮೂರು ಗುಣದ ಪ್ರಭಾವ, ಮೂರು ಗುಣದ ಪ್ರಭಾವದಿಂದ ಹೆಚ್ಚು ಕಡಿಮೆ ಆಗದೆ ಇರುವಂತವರು ಯಾರೂ ಇಲ್ಲ, ದೋಷ ಸಹಿತರಾದವರೇ ಎಲ್ಲರೂ ಇದ್ದಾರೆ. ಇನ್ನ ಕೊನೆಗೆ ಹೇಳ್ತಾ ಇದ್ದಾರೆ, ವಚಿಚ್ಚಿರಾಯು ನಚಶೀಲ ಮಂಗಲಂ ಕ್ವಚಿತ್ ತದಪ್ಯಸ್ತಿ ನ ವೇದ್ಯಮಾಯುಷಃ ಯತ್ರೋಭಯಂ ಕುತ್ರಜ ಸೋಪ್ಯಮಂಗಲಃ ಸುಮಂಗಲಃ ಕಶ್ಚನ ಕಾಂಕ್ಷತೇಹಿ ಮಾಂ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಕ್ವಚಿತ್ ಪುಂಸಿ ಚಿರಾಯುರಸ್ತಿ, ಕೆಲವರಲ್ಲಿ ಒಳ್ಳೆ ಆಯುಷ್ಯ ಇದೆ ಅಂತ ಹೇಳುತ್ತಾ ಇದ್ದಾರೆ. ತಸ್ಮಿಂಚ ಮಂಗಳಂ ತಚ್ಛೀಲಂಚ ತನ್ನಾಸ್ತಿ, ಮಂಗಳಕರವಾಗಿರತಕ್ಕಂಥ ಸ್ವಭಾವ ಇಲ್ಲ. ಚಿರಾಯು ಮಂಗಳಕರವಾದ ಸ್ವಭಾವ ಇಲ್ಲ. ಯಾರು ಅಂದ್ರೆ ಶೇಷಾದಿಹಿ, ಶೇಷದೇವರು ಮೊದಲು. ಅಯ್ಯೋ ರಾಮ, ಅವ್ರ ಕುರಿತು ಹೇಳ್ತೀರಾ? ಹೌದು. ಉಗ್ರತ್ವಂ ತಜ್ಜಾತಿ ಸ್ವಭಾವ ಸಿದ್ಧಂ, ಚಿರಾಯುಗಳೇ ಆದರೆ ಯಾವಾಗಲೂ ಉಗ್ರವಾಗಿರ್ತಾರ, ಅದರಿಂದ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೆಲವರಲ್ಲಿ ವಿಶೇಷವಾಗಿ ಸಾಧು ಸ್ವಭಾವ ಇರುತ್ತೆ, ಉಗ್ರತ್ವ ಇಲ್ಲ, ಸಾಧು ಸ್ವಭಾವ ಇದೆ ಹೇಳ್ತಾರೆ. ಕ್ವಚಿತ್ ತದಪ್ಯಸ್ತಿ, ತದಸ್ತಿ ಅಂತ ಹೇಳಿಲ್ಲ, ತದಪಿ ಅಸ್ತಿ. ಆದರೆ ಹೇಳ್ತಾ ಇದ್ದಾರೆ ತತ್ರ ಪುರುಷೇಶು ಆಯುಷ ವಿಷಯ ವೇದ್ಯಂ ವಿಚಾರ್ಯಂ ನಾಸ್ತಿಯವ. ಕೆಲವರಲ್ಲಿ ಒಳ್ಳೆತನ ಎಲ್ಲ ಇರುತ್ತೆ, ಆದರೆ ಆಯುಷ್ಯ ಮಾತ್ರ ಅಲ್ಪಾಯುಷ್ಕತ್ವ, ಬಹಳ ಸ್ವಲ್ಪ ಆಯುಷ್ಯ. ಅಂದ್ರೆ ಯಾರಿವರಲ್ಲ, ರಾಜರು ಅಂತ ಹೇಳ್ತಾರೆ. ರಾಜರು ಎಲ್ಲ ಒಳ್ಳೆಯವರೇ, ತುಂಬಾ ಒಳ್ಳೆ 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 ಸ್ವಭಾವ ಇದೆ, ಆಯುಷ್ಯ ಎಲ್ಲ ಅಲ್ಪ. ಕೆಲವರಿಗೆ ಆಯುಷ್ಯ ಜಾಸ್ತಿ, ಸ್ವಭಾವ ಉಗ್ರ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅದು ಅಲ್ಲ ಅವರ ಆಯುಷ್ ಸ್ವಲ್ಪ ಅಂತ ಹೇಳ್ತೀರಾ ಅಂದ್ರೆ, ರೈವತ ರಾಜ ತನ್ನ ಮಗಳಿಂದ ಕೂಡಿಕೊಂಡು ವಿಶೇಷವಾಗಿ ಬ್ರಹ್ಮದೇವರನ್ನ ಕುರಿತು ಹೋದರು ಮಗಳಿಗೆ ಗಂಡ ಯಾರು ಅಂತ ಕೇಳಲಿಕ್ಕೆ. ಮಗಳಿಗೆ ಗಂಡ ಯಾರು ಅಂತ ಕೇಳಲಿಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಹೊತ್ತು ಗಾನ ವಿನೋದ ನಡೀತಾ ಇತ್ತು. ಸರಸ್ವತಿ ದೇವಿ ವೀಣಾವಾದನ ಮಾಡ್ತಾ ಇದ್ರೆ ಸ್ವಲ್ಪ ಹೊತ್ತು ಕೂಡಿ ಅಂತ ಹೇಳಿ ಆದಮೇಲೆ ಸ್ವಲ್ಪ ಹೊತ್ತಿಗೆ ಬಿಟ್ಟರು, ಹೆಚ್ಚೊತ್ತೇನಿಲ್ಲ. ಒಳಕ್ಕೆ ಹೋದ್ಮೇಲೆ ಬ್ರಹ್ಮದೇವರನ್ನು ಕೇಳಿದ್ದು ಪ್ರಶ್ನೆ, ಈಗ ನನ್ನ ರಾಜ್ಯದಲ್ಲಿ ನನ್ನ ಹುಡುಗಿಗೆ ಗಂಡ ಯಾರು? ನಕ್ಕು ಬಿಟ್ರು. ಈಗ ನಿನ್ನ ರಾಜ್ಯ ಇಲ್ಲವೇ ಇಲ್ಲ, ನೀನು ಇಲ್ಲಿ ಕೂತ ಸ್ವಲ್ಪ ಹೊತ್ತಿನಲ್ಲಿ ಯುಗಗಳೇ ಉರುಳಿ ಹೋಗಿದೆ, ಯುಗಗಳೇ ಉರುಳಿ ಹೋಗಿದೆ. ಕೃತಯುಗದ ವ್ಯಕ್ತಿಯವರು, ತ್ರೇತಾಯುಗ ಉರುಳೋಗಿದೆ. ಕೃತಯುಗ ಹೋಯಿತು, ತ್ರೇತಾಯುಗ ಹೋಯಿತು, ದ್ವಾಪರ ಯುಗ ಬಂತು. ಆ ದ್ವಾಪರ ಯುಗದಲ್ಲಿ ನಿನ್ನ ರಾಜ್ಯ ಕೊಚ್ಚಿಕೊಂಡು ಹೋದ ಜಾಗದಲ್ಲಿ ಇವಾಗ ಬಲರಾಮ ಕೂತಿದ್ದಾನಲ್ಲಿ, ಬಲರಾಮನಿಗೆ ಕೊಟ್ಟು ಮದುವೆ ಮಾಡು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ತಿಳಿಸಿಕೊಟ್ಟು ಅಂದ್ರೆ ಅರ್ಥ ಏನು ಅಂದ್ರೆ, ಆಯುಷ್ಯ ಬಹಳ ಸ್ವಲ್ಪ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಯತ್ರ ಉಭಯಂ ಕುತ್ತದೆ ಸೋಪಿ ಅಮಂಗಲ, ಎಲ್ಲಾದರೆ ವಿಶೇಷವಾಗಿರತಕ್ಕಂಥ ಎರಡೂ ಇದೆಯೋ ಅವರು ಅಮಂಗಲ. ಏನು ಅಮಂಗಲ ಅಂದ್ರೆ ಹೇಳ್ತಾ ಇದ್ದಾರೆ, ಎರಡೂ ಇದೆ, ಆಯುಷ್ಯ ಇದೆ, ಒಳ್ಳೆ ಸಾಧು ಸ್ವಭಾವ ಇದೆ, ಎಲ್ಲ ಇದೆ, ಆದರೆ ನೋಡ್ಲಿಕ್ಕೆ ಏನು ಚೆನ್ನಾಗಿಲ್ಲ. ಯಾರು? ಮಾರ್ಕಂಡೇಯ ಋಷಿಗಳು ಹೇಳ್ತಾ ಇದ್ದಾರೆ. ಸೋಪಿ ಅಮಂಗಲ ಅಂದ್ರೆ ಸಹಿ ಜಟಿಲತ್ವಾದಿನ ನ ಮನೋಜ್ಞ ಇದು ಪ್ರಸಿದ್ಧ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರಲ್ಲಿ ಈ ಗುಣಗಳಿವೆ, ಇನ್ನೊಂದಿಲ್ಲ ಇನ್ನೊಂದಿಲ್ಲ, ಎಲ್ಲ ಇರುವಂತಹ ವ್ಯಕ್ತಿ ಯಾರಾದ್ರೂ ಇದ್ದಾರಾ ಅಂತ ಥಟ್ ಅಂತ ಬರುತ್ತಾ ಇಲ್ವಾ? ನಾವು ಇವರನ್ನ ಇವ್ರು ಹೀಗೆ ಇವ್ರು ಹೀಗೆ ಇವ್ರು ಹೀಗೆ ಇವರಲ್ಲಿ ಇದು ಇಲ್ಲ ಇದು ಇಲ್ಲ ಇದು ಇಲ್ಲ ಅಂದಾಗ ನಾವೊಂದು ಹೇಳ್ತೀವಿ, ಎಲ್ಲರಲ್ಲಿ ಯಾವುದೊಂದು ಇರಲ್ಲ, ಎಲ್ಲ ಇರುವಂತಹ ವ್ಯಕ್ತಿ ಇದ್ದಾರೇನು ಅಂತ ನಾವು ಕೇಳುತ್ತೇವೆ. ಕೇಳಿದ ಇದ್ದಾನೆ ಅಂತ ಹೇಳಲಿಕ್ಕೆ ಹೊರಟದ್ದೇ ಭಾಗವತ, ಅವನೇ ಭಗವಂತ. ಇನ್ನ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಾ ಸುಮಂಗಲ, ಆದರೆ ಇನ್ನೊಂದು ವಿಷಯ, ಒಬ್ಬ ಇದ್ದಾನೆ ತುಂಬಾ ಸುಮಂಗಲ. ಯಾರು ಅದು ಹೇಳ್ತಾರೆ? ಅವನು ಬಯಸ್ತಾ ಇದ್ದಾನೆ, ಬಯಕೆ ಇದೆ ಅವನಲ್ಲಿ. ಏನದು ಅಂದ್ರೆ ಇಂದ್ರ ಹೇಳ್ತಾ ಇದ್ದಾನೆ. ಇಂದ್ರ ದೇವರು ಮಂಗಲಕರ, ಆದರೆ ಹೇಳ್ತಾರೆ ಅನೇನ ಇಂದ್ರ ಸತು ಛದ್ಮನ ಗೌತಮ ದೈತಾಂ ಕಾಮಯಾಮಾಸ ಇತಿ ಪ್ರಸಿದ್ಧಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ವಿಶೇಷವಾಗಿ ಗೌತಮರ ತಪಸ್ಸಕ್ತಿಯನ್ನ ಕಳೆಯಬೇಕು ಅಂತ ಇಂದ್ರದೇವರು ಹೊರಟದ್ದೇನು ಸತ್ಯ. ಅದಕ್ಕಾಗಿ ಅವರು ಆ ರೀತಿಯಾಗಿರತಕ್ಕಂಥ ವಿಶೇಷವಾದ ಗೌತಮರ ಪತ್ನಿಯನ್ನ ಸ್ಪರ್ಶ ಮಾಡಿದ್ದು ಸತ್ಯ. ಅದರಿಂದಾಗಿ ಋಷಿಗಳಿಗೂ ಎಲ್ಲರಿಗೂ ಕೂಡ ಅವರ ಮೇಲೆ ಚೂರು ಅಗೌರವ ಬರಲಿಲ್ಲ ಅನ್ನುವುದು ಸತ್ಯ. ಆದರೆ ಅಲ್ಲಿ ಆ ಒಂದು ಕಾರ್ಯ ನಡೆಯುವಾಗ ಕಾನ ಅನ್ನೋದು ಬಂತಲ್ಲ, ಅದು ದೋಷ ಆಯಿತಲ್ಲ ಹೇಳ್ತಾ ಇದ್ದ. ಹಾಗೆ ಅಂದರೆ ಯಾವ ರೀತಿಯಾಗಿರತಕ್ಕಂಥ ದೋಷ ಇಲ್ಲದಂತ ಸ್ವಾಮಿ ಒಬ್ಬನೇ ಅಂತ ಹೇಳ್ತಾರೆ. ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಶ್ರಯಂ ವವ್ರೇ ಪರಂ ಸರ್ವ ಗುಣೈ ಅಪೇಕ್ಷಿತಂ ರಮ ಮುಕುಂದಂ ನಿರಪೇಕ್ಷಂ ಈಪ್ಸಿತಂ ಅಂತ. ಈ ರೀತಿಯಲ್ಲಿ ವಿಮೃಶ್ಯ ವಿಶೇಷವಾಗಿರತಕ್ಕಂಥ ಚಿಂತನೆ ಮಾಡಿ ಅವ್ಯಭಿಚಾರಿ ಸದ್ಗುಣ, ಯಾವನಲ್ಲಿ ಸದ್ಗುಣ ಇರುತ್ತೋ, ಅಲ್ಲ ಮಿಕ್ಕೋರಲ್ಲೂ ಸದ್ಗುಣ ಇತ್ತಲ್ಲ, ಅವ್ಯಭಿಚಾರಿ ಅಂದರೆ ದೋಷ ಇಲ್ಲದ ಇವರನ್ನ ಬಿಟ್ಟು ಹೋಗದ ಎಂದೆಂದೂ ಸದ್ಗುಣ ಆ ವ್ಯಕ್ತಿಯನ್ನ ಬಿಟ್ಟು ಹೋಗಿರಬಾರದು, ಯಾವಾಗ್ಲೂ ಮಿಸ್ಟರ್ ಕ್ಲೀನ್ ಆಗಿರಬೇಕು ಅಂತ ವ್ಯಕ್ತಿ ಯಾರು? ಶ್ರೀಹರಿ ಮುಕುಂದಂ. ಅದಕ್ಕೆ ಹೇಳುತ್ತಾರೆ ಪದಂ ನಿಜೈಕಾಶ್ರಯಿ ಸದ್ಗುಣಶ್ರಯಂ. ಅದಕ್ಕೆ ಹೇಳುತ್ತಾರೆ ಎಲ್ಲಾ ಸದ್ಗುಣಗಳು ಯಾವೊಬ್ಬನಲ್ಲಿ ನಿಂತಿರುತ್ತೋ, ನಿಜ ಏಕ ಆಶ್ರಯ ಅವನೊಬ್ಬನೇ ಎಲ್ಲಾ ಗುಣಗಳಿಗೆ ಆಶ್ರಯ ಅಂತ ಶ್ರೀಹರಿಯನ್ನ ವವ್ರೇ ಮುಕುಂದಂ ಸರ್ವ ಗುಣೈ ಅಪೇಕ್ಷಿತ ಎಲ್ಲಾ ಗುಣಗಳಿಂದ ಪೂರ್ಣನಾಗಿದ್ದಾನೆ ಇಂಥ ಸ್ವಾಮಿಯನ್ನ ವಿಶೇಷವಾಗಿ ತಾನು ಸ್ವೀಕಾರ ಅಂದರೆ ವಿಶೇಷವಾಗಿ ವರನಾಗಿ ವರಿಸಿದಳು. ಇನ್ನ ಭಗವಂತನ ಗುಣಪೂರ್ಣತ್ವವನ್ನ ಚಿಂತನೆ ಮಾಡುವುದು ಪ್ರತಿಯೊಂದು ಕಡೆ ಬರ್ತಾ ಇದೆ. ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಶ್ರೀಹರಿ ಸರ್ವೋತ್ತಮ, ಶ್ರೀಹರಿ ಗುಣಪೂರ್ಣ, ಶ್ರೀಹರಿ ದೋಷರಹಿತ ಅಂತ ಬರ್ತಾ ಇದೆಯಲ್ಲ, ಇದರ ಪ್ರಯೋಜನವೇನು? ಈ ತರ ನಮಗೆ ಹೆಜ್ಜೆ ಹೆಜ್ಜೆಗೂ ದೇವ ಗುಣಪೂರ್ಣ, ಗುಣಪೂರ್ಣ ದೋಷರಹಿತ, ಗುಣಪೂರ್ಣ ದೋಷರಹಿತ ಅಂತ ಹೇಳೋದರ ತಾತ್ಪರ್ಯವೇನು? ಬರೀ ತಿಳಿಯೋದರಲ್ಲೇ ತಾತ್ಪರ್ಯವಿಲ್ಲ, ಬರೀ ತಿಳಿಯೋದರಲ್ಲೇ ತಾತ್ಪರ್ಯವಿಲ್ಲ, ಎರಡಲ್ಲಿ ಬೇಕಾಗಿತ್ತು. ಭಗವಂತ ಉತ್ತಮ ಎಂಬ ಎಚ್ಚರ ಪೂರ್ವಕ ನಲ್ಲಿ ನಮಗೆ ಬೇಕಾಗಿದ್ದು ಪಡೆಯುವಂತಹ ಒಂದು ವಿಶೇಷವನ್ನು ಹೇಳುತ್ತಾರೆ. ನಮ್ಮಲ್ಲಿ ಈಗ ಸಾಧನೆ ಆಗಬೇಕಾಗಿದೆ, ಅಪರೋಕ್ಷ ಜ್ಞಾನ ಪರ್ಯಂತ ಸಾಧನೆ ಆಗಬೇಕಾಗಿದೆ. ಸಾಧನೆ ಆಗಬೇಕಾದರೆ ಒಳ್ಳೆ ಒಳ್ಳೆ ಗುಣಗಳು ನಮ್ಮಲ್ಲಿ ಮೂಡಿ ಬರಬೇಕಾಗಿದೆ. ಹಾಗೆ ದೋಷಗಳು ತುಂಬಾ ಕೂತಿವೆ, ದೋಷಗಳೆಲ್ಲ ಹೋಗಬೇಕಾಗಿದೆ. ಆದ್ದರಿಂದ ನಮ್ಮಲ್ಲಿ ಗುಣಗಳು ತುಂಬಬೇಕಾದರೆ, ನಮ್ಮಲ್ಲಿ ದೋಷಗಳು ಹೋಗಬೇಕಾದರೆ ಭಗವಂತನನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮಗೆ ಈ ಜನ್ಮದಲ್ಲಿ ಎಷ್ಟು ಗುಣಗಳು ತುಂಬಬೇಕೋ ಭಗವಂತ ಅಷ್ಟು ತುಂಬಿ ಬಿಡುತ್ತಾನೆ. ಅಂದ್ರೆ ಇಲ್ಲಿ ತಾತ್ಪರ್ಯ ಹೇಗೆ, ಎಲ್ಲಿಗೆ ಮುಟ್ಟುತ್ತೆ ಗುರಿ ಅಂದರೆ, ಭಗವಂತ ಬಿಂಬ, ನಾವು ಪ್ರತಿಬಿಂಬರು. ದೇವ ಗುಣಪೂರ್ಣನಾಗಿದ್ದರೂ ಕೂಡ ನಮ್ಮಲ್ಲಿ ಒಂದು ಗುಣ ಕಾಣಿಸ್ತಾ ಇಲ್ಲ, ಅದು ಸಾಧ್ಯವಾ? ನಾವು ಕನ್ನಡಿ ಮುಂದೆ ನಿಂತು ಎಲ್ಲ ಹಾರಗಳನ್ನ ಆಭರಣಗಳನ್ನ ಹಾಕೊಂಡಾಗ ನಮ್ಮ ಪ್ರತಿಬಿಂಬ ಮಾತ್ರ ಬೋಳಾಗಿ ಕಾಣಿಸಲಿಕ್ಕೆ ಸಾಧ್ಯವಾ? ಕಾಣಿಸೋದೇ ಇಲ್ಲ. ಇಲ್ಲಿ ಎಲ್ಲಾ ಕಡೆ ಕೂಡ ದೇವ ಬಿಂಬ, ನಾವು ಪ್ರತಿಬಿಂಬರು ಅಂತ ಹೇಳುತ್ತೆ ಶಾಸ್ತ್ರ. ಅಂತ ಕಾಲಕ್ಕೆ ಭಗವಂತ ಸಕಲ ಗುಣಪೂರ್ಣ ಅಂತ ಹೇಳಿದರೆ, ಆತನ ಮೈತುಂಬಾ ಗುಣಗಳೇ ಇದ್ದರೆ ನಮ್ಮಲ್ಲಿ ಒಂದು ಗುಣ ಯಾಕಿಲ್ಲ? ಆ ಪ್ರಶ್ನೆ ಬರುತ್ತಲ್ಲ. ಅಂದ್ರೆ ಹೇಳುತ್ತಾರೆ ಭಗವಂತ ತನ್ನಲ್ಲಿ ಪೂರ್ಣ ಗುಣಗಳಿದ್ರೂ ಕೂಡ ಅದನ್ನ ಇಲ್ಲಿ ಪ್ರಕಟ ಮಾಡದೆ ಒಳಗೇ ಬಚ್ಚಿಟ್ಟುಕೊಂಡಿದ್ದಾನೆ, ಒಳಗೇ ಬಚ್ಚಿಟ್ಟುಕೊಂಡಿದ್ದಾನೆ. ಅದಕ್ಕೆ ಭಗವಂತನನ್ನು ಪ್ರಾರ್ಥನೆ ಮಾಡೋದು, ದೇವ ನೀನು ಗುಣಪೂರ್ಣ ಅಂದರೆ ತಾತ್ಪರ್ಯ ನೀನು. ಅದಾಗ ನೋಡಿ, ನಮ್ಮಲ್ಲೇನೋ ಒಳ್ಳೆ ಹಾರಗಳು ಎಲ್ಲ ಇವೆ, ಒಂದು ಹಾಕೊಂಡಿಲ್ಲ ಅಷ್ಟೇ, ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿದ್ದೇವೆ. ಅವಾಗ ನಾವು ಎಲ್ಲಾ ಹಾರ ಇದ್ದವರು ಅಂತ ಕೀರ್ತಿ, ಏನು ಏಳು ವಾರದ ಹಾರಗಳು ಅಂತ, ಏಳು ವಾರದ ಹಾರಗಳೆಲ್ಲ ಇರುವಂತವರು ಅಂತ ಕೀರ್ತಿ. ಹಾರಗಳೇನೋ ಇವೆ, ಮೈ ಮೇಲೆ ಇಲ್ಲ, ಎಲ್ಲ ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಿದ್ದೇವೆ. ಅದಕ್ಕೆ ನಾವು ನಿಂತಾಗ ನಮ್ಮ ಪ್ರತಿಬಿಂಬ ಬೋಳಾಗಿ ಕಾಣಿಸ್ತಾರೆ. ಅವಾಗ ಏನು ಮಾಡಬೇಕು ಅಂದರೆ, ನಾವು ಒಂದೊಂದು ಹಾರ ಹಾಕೊಳ್ತಾ ಬಂದರೆ ನಮ್ಮ ಪ್ರತಿಬಿಂಬದಲ್ಲಿ ಒಂದೊಂದು ಒಂದೊಂದು ಹಾರ ಕಾಣಿಸ್ತಾ ಬರುತ್ತೆ. ಹಾಗೆ ನಾವು ಭಗವಂತನನ್ನ, ಹೇ ಸ್ವಾಮಿ ನನ್ನಲ್ಲಿ ಯಾವ ಗುಣ ಕಾಣಬೇಕೋ ಅಂತ ಗುಣ ಪ್ರಕಟ ಮಾಡಯ್ಯ ಅಂತ ದೇವರಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ಭಗವಂತ ಏನು ಅಪ್ಲಿಕೇಶನ್ ಹೇಗೆ ಹಾಕೋದು? ಒಂದೇ, ನೀನು ಗುಣಪೂರ್ಣ, ನೀನು ಗುಣಪೂರ್ಣ, ನೀನು ಗುಣಪೂರ್ಣ ಅಂತ. ಯಾಕೆ ಹಾಗೆ, ನನಗೆ ಈ ಗುಣ ಬೇಕು, ಈ ಗುಣ ತೆಗಿ, ಈ ಗುಣ ತೆಗಿ ಅಂತ ಕೇಳಬಹುದಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಎಷ್ಟು ಗುಣಗಳು ಬೇಕೋ, ಯಾವ್ದು ಯಾವುದು ಯಾವ ಯಾವ ಕಾಲಕ್ಕೆ ಎಷ್ಟು ಪ್ರಕಟ ಆಗಬೇಕೋ ನಮಗೆ ಗೊತ್ತಿಲ್ಲ. ಅದಕ್ಕೆ ದೇವರ ಕೈಯಲ್ಲಿಟ್ಟು, ಸ್ವಾಮಿ ನೀನು ಗುಣಪೂರ್ಣ ಅಂದರೆ ನಮಗೆ ಯಾವ ಕಾಲಕ್ಕೆ ಎಂಥ ಗುಣಗಳು ಹೊರಗೆ ಬರಬೇಕೋ, ಪ್ರಕಟ ಆಗಬೇಕೋ ಅಂತ ಗುಣಗಳು ನಿನ್ನಲ್ಲಿ ಪ್ರಕಟ ಮಾಡಿ ಪ್ರತಿಬಿಂಬರಾದ ನಮ್ಮಲ್ಲಿ ಪ್ರಕಟ ಆಗುವಂತೆ ಮಾಡಯ್ಯ. ಇಷ್ಟು ಅಪ್ಲಿಕೇಶನ್ ಇರುತ್ತೆ. ಇಷ್ಟೆಲ್ಲ ಬಾಯಿಯಿಂದ ಹೇಳಲ್ಲ ನಾವು, ಬರೇ ಗುಣಪೂರ್ಣ 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 ಅಂತ ಹೇಳ್ತಾ ಇರ್ತೀವಿ ನಾವು. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಒಂದು ಸೈಕಲ್ ಬೇಕು, ಅಪ್ಪನ ಕೇಳಿರ್ತಾನೆ, ಆದ್ರೆ ಕೊಡಿಸ್ತೇನೆ ಬಿಡು ಅಂದಿರ್ತಾನೆ ಅಪ್ಪ. ಕಾಣಿಸಿದ ಕಾಲಕ್ಕೆಲ್ಲ ಹುಡುಗ, ಅಪ್ಪ ನನಗೆ ಸೈಕಲ್ ಕೊಡಿಸು, ಅದು ಏನು ಹೇಳಲ್ಲ, ಬರೇ ಅಪ್ಪ ಅಪ್ಪ ಸ್ವಲ್ಪ ದೀರ್ಘ ಸಹಿತ ಅಪ್ಪ ಅಪ್ಪ ಅಂತ ಇರ್ತಾನೆ. ಆ ದೀರ್ಘದಲ್ಲೇ ಅಪ್ಪನಿಗೆ ಅರ್ಥ ಆಗ್ತಾ ಇರುತ್ತೆ, ಏನು ಸೈಕಲ್ ಕೊಡಿಸು ಸೈಕಲ್ ಶಬ್ದ ಹೇಳಿಲ್ಲಲ್ಲ, ಅಪ್ಪನಿಗೆ ಅರ್ಥ ಆಗುತ್ತೆ. ಅದೇ ತರ ನಾವು ದೇವರನ್ನ ಗುಣಪೂರ್ಣ 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 ಅಂದ್ರೆ ನನಗೂ ಚೂರು ಗುಣಗಳು ಕೊಡೋ 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 ಅಂತ, ಹಾಗೆ ದೋಷರಹಿತ ಅಂದ್ರೆ ಎಲ್ಲಾ ದೋಷಗಳು ಪರಿಹಾರ ಆಗುತ್ತೆ. ಈ ಚಿಂತನೆಯನ್ನ ನಮಗೆ ಬ್ರಹ್ಮೋಪದೇಶ ಅಂದ್ರೆ ಇದೆ ನೋಡಿ, ಲೋಕ ಇದೆಯಾ ಇಲ್ವಾ ನಮ್ಮಲ್ಲಿ? ಒಂದು ಸಲಹೆ ಇದೆ, ಎಷ್ಟು ವರ್ಷಗಳಾಯಿತು ಪ್ರವಚನ ಕೇಳ್ತಾ? ತುಂಬಾ ವರ್ಷಗಳಾಗುತ್ತೆ, ಸುಮಾರು ಒಂದು 30 ವರ್ಷ ಆಗಿರುತ್ತ, 30 ವರ್ಷದಿಂದ ಕೇಳ್ತಾ. ನಾನು ಸುಮ್ಮನೆ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ನನ್ನ ಸಹಿತ ಹೇಳ್ತಾ ಇದ್ದೇನೆ. 30 ವರ್ಷ ಆಯ್ತಲ್ಲ, ಈ 30 ವರ್ಷ ಪ್ರವಚನ ಕೇಳ್ತಾ ಇದೀವಲ್ಲ, ದೇವರು ಗುಣಪೂರ್ಣ ಅಂತ ಕೇಳದೇ ಇರುವ ದಿನ ಇದೆಯಾ? ಪ್ರತಿಯೊಂದು ದಿನ 30 ವರ್ಷ ಪ್ರತಿಯೊಂದು ದಿನ ಪ್ರವಚನದಲ್ಲಿ ಗುಣಪೂರ್ಣ ಗುಣಪೂರ್ಣ ಅಂತ ಬರ್ತಾನೇ ಇದೆ. ಆದರೆ ಎಂದಾದರೂ ನೀವು ಈ 30 ವರ್ಷದಲ್ಲಿ ಇಡೀ ದಿನದಲ್ಲಿ ಆದಷ್ಟು ಸಲ ಹೇ ಸ್ವಾಮಿ ನೀನು ಗುಣಪೂರ್ಣ ನೀನು ಗುಣಪೂರ್ಣ ಅಂತ ಏಕಾಂತವಾಗಿ ಆದಷ್ಟು ಕೆಲಸ ಮಾಡುವಾಗ ದೇವರನ್ನ ಚಿಂತನೆ ಮಾಡಿ, ಆ ಚಿಂತನೆ ಮಾಡುತ್ತಾ ಹೀಗೆ ಚಿಂತನೆ ಮಾಡಿದ್ರೆ ನನ್ನಲ್ಲಿ ಒಳ್ಳೆ ಗುಣಗಳು ಮೂಡುತ್ತೆ ಎಂಬ ಆಸೆಯಿಂದ ಭರವಸೆಯಿಂದ ಒಂದು ದಿನ ಆದರೂ ಹೆಚ್ಚು ಸಲ ದಿನದಲ್ಲಿ ಆದಷ್ಟು ಸ್ಮರಣೆ ಮಾಡಬೇಕು ಅಂತ ಪ್ರಯತ್ನ ಪೂರ್ವಕವಾಗಿ ಸ್ಮರಣೆ ಮಾಡಿದುಂಟ ಇಲ್ಲ? ಯಾಕೆ? ಹಾಗೆ ಸ್ಮರಣೆ ಮಾಡಿದರೆ ನಮ್ಮಲ್ಲಿ ಗುಣಗಳು ಮೂಡುತ್ತೆ ಎಂಬ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅದರ ಎಚ್ಚರವೇ ಇಲ್ಲ. ಎಷ್ಟರವರಿಗೆ ಆಚಾರ ಬಂದು ದೇವರು ಗುಣಪೂರ್ಣ ಅಂದ್ರೆ ದೇವರು ಗುಣಪೂರ್ಣ ಅಂತೆ ಅಂತ ಹೋಗುತ್ತೆ. ಅದರನ್ನು ನಾವು ಬಳಸಿಕೊಂಡು ನಮಗೆ ಬೇಕಾದ ಪಡೆಯಬೇಕು ಎಂಬುದೇ ಗೊತ್ತಿಲ್ಲ. ಅದಕ್ಕೇನಾಗ್ತಾ ಇದೆ, ಪುರಾಣ ಅಂದ್ರೆ ಡ್ರೈ ಸಬ್ಜೆಕ್ಟ್ ಆಗಿ ಹೋಗ್ತಾ ಇದೆ. ಇದೇ ನಾವು ಈ ಗುಣಪೂರ್ಣ ಎಂಬುದನ್ನ ನಿತ್ಯ ಆದಷ್ಟು ಆದಷ್ಟು ಬೆಳಿಗ್ಗಿಂದ ರಾತ್ರಿ ಪರ್ಯಂತ, ಸ್ವಾಮಿ ಒಳಗೇ ಇದ್ದಾನೆ, ಆ ಎದುರಿಗೆ ನೀವು ಯಾರನ್ನ ಕಾಣಿಸಿದ್ರೆ ನೀವು ಹೀಗಿದ್ದೀರಾ ಹೀಗಿದ್ದೀರಾ ಅಂತ ಹೇಳ್ತೀರಲ್ವ, ಆ ತರ ಒಳಗೆ ಸ್ವಾಮಿಯನ್ನ ಚಿಂತನೆ ಮಾಡಿ, ನೀ ಗುಣಪೂರ್ಣನೋ ಗುಣಪೂರ್ಣನೋ, ಕಸ ಬೆಳೀತಾ ಏನು ಮಾಡುತ್ತಾ ಎಲ್ಲ ಮಾಡುತ್ತಾ ಸ್ವಾಮಿ ನೀಂಥವ, ನಿನ್ನನ್ನು ಹೀಗೆ ಚಿಂತನೆ ಮಾಡಿದ್ರೆ ಒಳ್ಳೆ ಗುಣಗಳು ಮೂಡುತ್ತಂತೆ ಅಂತ ಚಿಂತನೆ ಮಾಡಿದ್ರೆ ಒಂದಾದ್ರೂ ಮೂಡ್ತಾ ಇತ್ತ? ಚೆನ್ನಾಗ್ತಾ ಇತ್ತ? ಶಾಸ್ತ್ರ ಸುಳ್ಳು ಹೇಳುತ್ತಾ? ಚೆನ್ನಾಗಿ ಹೇಳುತ್ತೆ ಅಲ್ಲ ರೀ. ಹಾಗೆ ಗುಣಗಳು ಚಿಂತನೆ ಮಾಡಿದ್ರೆ ಫಲ ಬರುತ್ತಾ? ಈ ಕಲಿಕಾಲದಲ್ಲೂ ದೇವರ ಗುಣಗಳನ್ನ ಒಂದೇ ಸಮನೆ ದಿನದಲ್ಲಿ ಹೆಚ್ಚು ಕಾಲ ಒಂದೇ ಗುಣ ಚಿಂತನೆ ಮಾಡ್ತಾ ಇದ್ರೆ ಫಲ ಬರುತ್ತಾ? ಬರುತ್ತೆ. ದೃಷ್ಟಾಂತ ಹೇಳಬೇಕಾ? ಒಬ್ಬರು ಬಂದಿದ್ರು, ಇಷ್ಟು ಸ ವಿಷಯ, ಅವರಿಗೆ ಬೇಕಾದವರು ಅವರನ್ನು ಬದಲು ಮಾಡಬೇಕು, ದೇವರ ವಿಷಯಕ್ಕೆ ಸಹಕಾರ ಇರಲ್ಲ, ಯಾವುದಕ್ಕೂ ಸಹಕಾರ ಇರಲ್ಲ, ತೊಂದರೆ ಇದೆ. ಅವರು ಬದಲಾಗಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟರು. 500,000 ಹೋಮಗಳಿಗಾಯ್ತು. ಯಾವ ಜಾತಕ ತಗೊಂಡು ಹೋಗ್ತಾರೆ, ನಮ್ಮ ಮಗ ಬದಲಾಗಬೇಕು, ಓ ಈ ಹೋಮ ಮಾಡಿ ಬದಲಾಗ್ತಾರೆ, ಈ ಹೋಮ ಮಾಡಿ ಬದಲಾಗ್ತಾರೆ. ಹೋಮ ಮಾಡಿದ್ದಕ್ಕೆ ಇವರು ಬದಲಾದರು, ಯಾರು ಮಾಡಿದವರು, ದುಡ್ಡು ಖರ್ಚಾಯಿತು, ಅವರೇನಾಗಿಲ್ಲ, ಹಾಗೆ ಇದ್ದ. ಕೊನೆಗೆ ಯಾರೋ ಹೇಳಿದ್ರು, ಈ ನೋಡಿ ಶ್ರೀನಿವಾಸಾಚಾರ್ಯ ಹತ್ರ ಹೋಗಿ ಅಂದ್ರು. ನನ್ನ ಹತ್ರ ಬಂದ್ರು, ಏನಪ್ಪ ನಾನೇನ್ ಮಾಡಲ್ಲ, ಯಾವುದು ನನ್ನ ತಿಳಿಲ್ಲ ಅಂದ್ರೆ, ಇಲ್ಲ ಹೀಗಿದೆ, ಏನ್ ಮಾಡಲಿ, ನಾನಲ್ಲ ಶಾಸ್ತ್ರ ಹೇಳತಾ ಇದೆ, ನಾವು ಬಳಸದೇ ಇರುವಂತ ಆಯುಧ ಬಳಸಿ ನೋಡಿ. ಸ್ವಾಮಿ ಸಂಕಲ್ಪ ಒಂದು ಗುಣ ಭಗವಂತನದ್ದು, ಹೇ ಸ್ವಾಮಿ ನೀನಿಂಥವ ಅಂತ ಚಿಂತನೆ ಮಾಡಿ. ಚಿಂತನೆ ಅಂದ್ರೆ ಬೆಳಿಗ್ಗೆದ್ದು ನೀನಿಂಥವ ಗೋವಿಂದ ಹೋಗ್ಬೇಡಿ, ನೀನಿಂಥವ ನೀನಿಂಥವ ಅಂತ ಹಗಲು ರಾತ್ರಿ ನಿಮ್ ಕೆಲಸ ಆಗ್ಬೇಕಲ್ಲ, ಹಗಲು ರಾತ್ರಿ ಚಿಂತನೆ ಮಾಡಿ 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 ಮಾಡಿ. ಸ್ವಾಮಿ ಸಂಕಲ್ಪ ತಲೆಯಲ್ಲಿ ಹೊಕ್ಕಿತು. ಹೊಕ್ಕಿದ ಮೇಲೆ ಹೋದ್ರು, ಶುರು ಮಾಡಿದ್ರು 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 ಮಾಡಿದ್ರು, ಹಾಗೇ ಹಗಲು ರಾತ್ರಿ ಮಾಡ್ತಾ ಬಂದ್ರವರು. ಹೇಳಿದವ ನಾನು ಮರ್ತು ಹೋದೆ, ನನ್ನ ಪಾಡಿನಾಗ ಹೋದೆ. 2 ತಿಂಗಳಾದ ಮೇಲೆ ಮತ್ತೂ ಅವರು ಕಾಣಿಸಿ, ಏನಮ್ಮ ನನ್ನ ನೆನಪಾಯಿತು, ಹೌದಲ್ಲ ಹೇಳಿದ್ನಲ್ಲ, ಏನಾಯ್ತಮ್ಮ ಬದಲಾಗಿದ್ದಾರೆ. ಎಷ್ಟು ಬದಲಾಗಿದ್ದಾರೆ ಅಂದ್ರೆ ಇಡೀ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಒಂದು ವ್ಯಕ್ತಿ ಹೀಗೆ ಬದಲಾಗಲಿಕ್ಕೆ ಸಾಧ್ಯವ? ಕೊನೆಗೆ ಆ ವ್ಯಕ್ತಿಯು ಅವರು ಹೇಳಿಬಿಟ್ಟು ಹೀಗಾಯಿತು ಅಂತ. ಅವರೂ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅನೇಕ ಜನಗಿದ್ದಾರೆ, ಒಬ್ಬೊಬ್ಬರು ವಿಷ್ಣು ಸಹಸ್ರನಾಮದಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಇದ್ದಾರೆ. ಒಂದೊಂದು ನಾಮ ತಗೊಳ್ತಾರೆ, ತಮಗೇನು ಕಷ್ಟ ಬಂದ್ರೆ ಯಾವ್ದು ಹೋಗುತ್ತೋ ಅದನ್ನು ಸದಾ ಸ್ಮರಣೆ ಮಾಡ್ತಾ ಕೊಡ್ತಾರೆ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ಅಪ್ಪ ಸಂತೋಷ ಪಡ್ತಾರೆ. ಇಂಥವರು ನಮ್ಮ ಬೆಂಗಳೂರಲ್ಲೇ ಅನೇಕ ಜನ ಕೂತಿದ್ದಾರೆ, ಅನೇಕ ಜನ ಕೂತಿದ್ದಾರೆ. ಒಬ್ಬರ ಮನೆಗೆ ಹೋಗಿದ್ದೆ ನಾನು, ಕರೆದಿದ್ದರು, ಕರೆದಾಗ ಅವರದ್ದೆಲ್ಲ ಹೇಳ್ತಾ ಬಂದರು. ನಾನಿಲ್ಲಿ ಹೆಚ್ಚು ಮಾತಾಡುತ್ತೇನೆ, ಹೊರಗೆ ಮಾತಾಡಲ್ಲ, ಕೇಳ್ತಾ ಇರ್ತೇನೆ, ಯಾರು ಹೇಳಿದ್ರು ಕೇಳ್ತಾ ಇರ್ತೇನೆ. ಅವ್ರ ಮನೆಗೆ ಹೋದಾಗ ಕೇಳ್ತಾ ಬಂದ್ರು, ಅವರು ನಾನೇನು ಹೇಳಿಲ್ಲ, ತಾವಾಗಿ ಹೇಳ್ತಾ ಬಂದ್ರು. ನಾವು ಇಂಥ ಭಗವಂತನ ಗುಣ ಚಿಂತನೆ ಮಾಡುತ್ತೀವಿ, ಇಂಥ ತೊಂದರೆ ಬಂದಾಗ ನಮಗೆ ಪ್ರವಚನದಲ್ಲಿ ಕೇಳಿದವು, ಅಪ್ಲಿಕೇಶನ್ ಇಡ್ತಾ ಇದ್ದೇವೆ ನಾವು. ನಮ್ ತೊಂದರೆ ಬರುತ್ತೆ, ತೊಂದರೆ ಬಂದಾಗ ಹೋಗಬೇಕು, ಹೋಗಬೇಕಾದ್ರೆ ನಾನು ಏನು ಚಿಂತನೆ ಮಾಡ್ತೀರಾ? ಮಹಾಶೃಂಗಾಯ ನಮಃ. ಎಲ್ಲರಿಗೂ ಗೊತ್ತು ಸಹಸ್ರನಾಮ ಬಾಯ್ಪಾಠವಾಗಿರುತ್ತೆ, ಆದರೆ ಆ ಒಂದು ಗುಣ ತಿಳ್ಕೊಂಡು ಸಮಸ್ತ ವಿಘ್ನಗಳನ್ನ ಪರಿಹಾರ ಮಾಡತಕ್ಕಂಥವ ಅಂತ ಒಳಗಿರುವ ಸ್ವಾಮಿಯನ್ನ ಏಕಪ್ರಕಾರ ಚಿಂತನೆ ಮಾಡುತ್ತಾ ಬಂದರೆ ವಿಘ್ನ ಪರಿಹಾರ. ಅವರು ಕಣ್ಣೀರಾಕ್ ಹೇಳ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಹುಡುಗರು ಹೇಳ್ತಾ ಇದ್ದಾರೆ ಅವ್ರ ಮನೆಯಲ್ಲಿ, ನಾವು ಹೀಗೆ ಮಾಡುತ್ತೇವೆ, ನಮಗೆ ಹೀಗಾಗ್ತಾ ಇದೆ ಅಂತ. ನಾವೆಲ್ಲ ಮಾಡಬಾರದು, ನಮಗೆಲ್ಲ ಗೊತ್ತು. ಆದರೆ ಈ ತರ ಭಗವಂತನ ಗುಣವನ್ನ ಸದಾ ಚಿಂತನೆ ಮಾಡಿದರೆ ಅದು ನಮ್ಮಲ್ಲಿ ಮೂಡುತ್ತೆ, ವಿಶೇಷವಾಗಿ ಫಲ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಎಲ್ಲರೂ ಶುರು ಮಾಡುತ್ತೇವೆ. ಅಂದ್ರೆ ಏನಾಯ್ತು, ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಬಂತು ಅಲ್ವಾ? ಇಲ್ಲದಿದ್ರೆ ಈ 30 ವರ್ಷ 20 ವರ್ಷವೋ ನೀವು ಕೇಳಿದ ಮೇಲೆ ಶುರು ಮಾಡಿಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ? ಮತ್ತೇನು ಮಾಡೋಣ, ಇನ್ನಾದರೂ ಶುರು ಮಾಡೋಣ. ಭಗವಂತನ ಗುಣಗಳನ್ನ ಇನ್ನೇನಂತ, ಒಂದೊಂದು ಗುಣ ಎಲ್ಲ ತೆಗೆದು ಬೇಡಪ್ಪ, ಎಲ್ಲಾ ಸೇರಿ ನೀನು ಗುಣಪೂರ್ಣ 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 ದೋಷರಹಿತ ಅಂತ ಹೇಳ್ತಾ ಬನ್ನಿ, ಸದಾ ಸದಾ ಚಿಂತನೆ ಮಾಡ್ತಾ ಬನ್ನಿ. 2 ಕೊಟ್ಟದ್ದು ಆಚಾರ ನಮಗೆ ಆಯುಧ ಕೊಟ್ಟಿದ್ದಾರೆ, ಅದರಿಂದ ಬರೀದಲ್ಲ, ನಿಮ್ಮ ಮನೆಯಲ್ಲಿ ಏನೇನು ತೊಂದರೆಗಳಿರುತ್ತೋ ಎಲ್ಲ ಕೊಚ್ಚಿ ಹೋಗ್ತಾ ಬರುತ್ತೆ. ಹೋಗದಿದ್ರೆ ಮಧ್ವಾಚಾರ್ಯರು ಫೋನ್ ಮಾಡಿ ಕೇಳಿ, ಏನ್ ಸ್ವಾಮಿ ಹೀಗೆಲ್ಲ ಬರ್ತಿದ್ದೀರಾ, ದೇವರು ಚಿಂತನೆ ಮಾಡಿದ್ರೆ ಒಂದು ಬರ್ತಾ ಇಲ್ಲ. ಖಚಿತವಾಗಿ ಕೊಡುತ್ತಾರೆ, ಖಚಿತವಾಗಿ ಕೊಡುತ್ತಾರೆ. ಏನೇನು ತೊಂದರೆಗಳಿವತ್ತೋ ಎಲ್ಲ ಧ್ವಂಸ ಮಾಡುತ್ತಾನೆ ಭಗವಂತ. ಅಪರೂಪದ ಗುಣದ ನಿಧಿಯ ಆತ, ಇಲ್ಲದಿದ್ರೆ ಇವರೆಲ್ಲ ಹುಚ್ಚರೆ. ದೇವರನ್ನ ದೇವರ ಗುಣಗಳನ್ನ ಸದಾ ಚಿಂತನೆ ಮಾಡುತ್ತಾ ಯಾರು ಕೊಡುತ್ತಾರೆ? ಗೋಪಾಲದಾಸ ಹೇಳುತ್ತಾರೆ, ನಿನ್ನ ಗುಣ ಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು ಈ ಜನ್ಮಕ್ಕೆ ಅಂತಾರೆ. ನಾವು ಉಪನ್ಯಾಸ ಹೇಳ್ತೀವಿ, ನೀವು ಕೇಳ್ತೀರ, ಇಬ್ಬರು ಒಂದೇ ಹಾದಿಯಲ್ಲಿ, ಯಾರು ಗುಣಚಿಂತನೆ ಮಾಡಿದ ಪಾಪಕ್ಕೆ ಹೋಗಲ್ಲ, ಹೌದಾನೆ? ಅದರಿಂದ ಚೂರು ಭಗವಂತನನ್ನ ಸ್ವಾಮಿ ನೀ ಗುಣಪೂರ್ಣ ದೋಷರಹಿತ ಅಂತ ಸದಾ ಆದಷ್ಟು ಪ್ರತಿಯೊಂದು ಕಾರ್ಯ ಆಗುವಾಗ ಸ್ವಾಮಿಯನ್ನು ನೇತಾ ಬಂದರೆ ನಮ್ಮಲ್ಲಿ ದೋಷಗಳು ಹೋಗುತ್ತೆ, ನಮ್ಮ ಮನೆಯಲ್ಲಿರುವ ತಾಪತ್ರಯಗಳೆಲ್ಲ ಕೊಚ್ಚಿ 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 ಹೋಗ್ತಾ ಬರುತ್ತೆ. ಮಾಡಿ ನೋಡಿ, ಬಲಿಗೆ ಶ್ರೀಕೃಷ್ಣ ಅಂತ ಅನಿಸ್ತದೆ. Thank you.